ಇದು ನಮ್ಮ ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ನಿಲಯ, ಇಂಡಿಯಾ ಮಹಾರಾಷ್ಟ್ರ ಪುಣೆ.
ನಮಸ್ಕಾರ ಪ್ರಿಯ ಕೇಳುಗರೆ, ನಿಮ್ಮೆಲ್ಲರನ್ನು ಅಂತಾರಾಷ್ಟ್ರೀಯ ಕನ್ನಡ ರೇಡಿಯೋ ಕಾರ್ಯಕ್ರಮಕ್ಕೆ ಸ್ವಾಗತಿಸುವವನಾಗಿದ್ದೇನೆ.
ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮ ಮನಸ್ಸನ್ನು ಶಾಂತಗೊಳಿಸುವ ಸ್ಫೂರ್ತಿದಾಯಕ ಸಂಗೀತ, ಹಾಡುಗಳು, ನಂತರ ದೇವರ ವಾಕ್ಯವನ್ನು ಬೋಧಕರಾದ ಶಿವಕುಮಾರ್ ರವರು ನೀಡುವವರಾಗಿದ್ದಾರೆ. ನಾನು ನಿಮ್ಮ ಸಹೋದರಿ ವಿಜಯವಾಣಿ.
ನಾನು ನಿಮ್ಮ ಬೋಧಕ ಪ್ರಸನ್ನ ಕುಮಾರ್. ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ವಾಯ್ಸ್ ಆಫ್ ಹೋಪ್. ದೇವರ ವಾಕ್ಯದ ಕುರಿತು ಇನ್ನಷ್ಟು ತಿಳಿದುಕೊಳ್ಳಲು ನೀವು ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ
ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ಸಂಖ್ಯೆ 1446, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನೀವು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು.
ನಮ್ಮ ಇಮೇಲ್ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ @gmail.com.
ನೀವು ನಮ್ಮ ಕಾರ್ಯಕ್ರಮಗಳನ್ನು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪ್ರೋಗ್ರಾಂ ವೆಬ್ಸೈಟ್ನಲ್ಲಾಗಲಿ ಅಥವಾ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಎನ್ನುವ ಮೊಬೈಲ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಕೇಳಬಹುದು.
ದೇವರ ವಾಕ್ಯ ಕೇಳುವ ಮೊದಲು ಒಂದು ಹಾಡನ್ನು ಕೇಳೋಣ.
ತನ್ನನ್ನು ಪರೀಕ್ಷಿಸಿ ಸಂಪೂರ್ಣ ತಿಳ್ಕೊಂಡಿದ್ದಿ, ನನ್ನ ಆಲೋಚನೆ ಎಲ್ಲ ಬಲ್ಲವನಾಗಿರುತ್ತಿ. ನನ್ನನ್ನು ಪರೀಕ್ಷಿಸಿ ಸಂಪೂರ್ಣ ತಿಳ್ಕೊಂಡಿದ್ದಿ, ತನ್ನ ಆಲೋಚನೆ ಎಲ್ಲ
ಈಗ ದೇವರ ವಾಕ್ಯವನ್ನು ಕೇಳುವ ಸಮಯ.
ಕಾಲವು ಪರಿಪೂರ್ಣವಾದಾಗ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರಪಂಚವು ಈ ದಿನ ಕ್ರಿಸ್ತನ ಮೊದಲನೆಯ ಬರುಣದ, ಆತನ ಜನನದ ಹಬ್ಬವನ್ನ ಆಚರಿಸುವಂತ ಒಂದು ನಿಟ್ಟಿನಲ್ಲಿ ಎಲ್ಲರಿಗೂ ಸಹ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳೊಂದಿಗೆ ಇವತ್ತಿನ ದಿನದಲ್ಲಿ ನಾವು ಕಾಲವು ಪರಿಪೂರ್ಣವಾದಾಗ ಅನ್ನುವಂತಹ ಒಂದು ಸಂದೇಶವನ್ನ ನೋಡಲು ಹೋಗುವಂತೆಯವರಾಗಿದ್ದೇವೆ. ಯೇಸು ಸ್ವಾಮಿ ಈ ಲೋಕಕ್ಕೆ ಕಾಲ ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನ ಈ ಲೋಕಕ್ಕೆ ಕಳಿಸಿಕೊಟ್ಟನು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡುವಂತೆವರಾಗಿದ್ದೇವೆ. ಹಾಗಾದರೆ ಕಾಲ ಪರಿಪೂರ್ಣವಾದಾಗ ಯೇಸು ಸ್ವಾಮಿ ಈ ಲೋಕಕ್ಕೆ ಯಾಕೆ ಬಂದನು ಅನ್ನುವಂತಹ ಒಂದು ವಿಚಾರವನ್ನ ವಿಶೇಷವಾಗಿ ಇಡೀ ಲೋಕ ಇವತ್ತು ಆತನ ಜನನದ ವಿಚಾರವಾಗಿ ಕೊಂಡಾಡುವಂತಹ ಸಂದರ್ಭದಲ್ಲಿ ಈ ಸಂದೇಶವನ್ನ ನಾವು ಧ್ಯಾನಿಸುವುದಕ್ಕಿಂತ ಮೊದಲು ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತಹ ಪರಲೋಕದ ತಂದೆಯಾದ ದೇವರೇ, ಸ್ವಾಮಿ ನಿನ್ನ ಕೃಪೆಯಿಂದ ನಿನ್ನ ವರದಾನದಿಂದ ಸ್ವಾಮಿ ಇಡೀ ಲೋಕ ಸ್ವಾಮಿ ನಿನ್ನ ಬರೋಣದ ವಿಚಾರವಾಗಿ ಅದರಲ್ಲೂ ಸ್ವಾಮಿ ನಿನ್ನ ಮೊದಲನೇ ಬರಣದ ವಿಚಾರವಾಗಿ ನೆನೆಸಿಕೊಳ್ತಕ್ಕಂಥವರಾಗಿದ್ದಾರೆ. ಈ ಲೋಕಕ್ಕೆ ನೀ ಬಂದಂತ ಉದ್ದೇಶ ಏನು ಎಂಬುದನ್ನು ಈ ಲೋಕದ ಜನಗಳು ಅರ್ತುಕೊಳ್ಳಲು ಸಹಾಯ ಮಾಡು ಸ್ವಾಮಿ. ಆ ನಿಟ್ಟಿನಲ್ಲಿ ಕೇವಲ ನೀನು ಈ ಲೋಕಕ್ಕೆ ಬಂದೆ ಎಂಬುದನ್ನು ಮಾತ್ರ ಅಲ್ಲ, ಯಾವ ಉದ್ದೇಶಕ್ಕೋಸ್ಕರ ಬಂದೆ ಎಂಬುದನ್ನು ಅರಿತುಕೊಂಡು ಸ್ವಾಮಿ ಆ ನಿಟ್ಟಿನಲ್ಲಿ ನಿನ್ನ ಎರಡನೇ ಬರೋಣಕ್ಕೂ ಸಹ ನಿನ್ನ ಮಕ್ಕಳು ಸಿದ್ಧರಾಗಲು ಸಹಾಯ ಮಾಡು ಸ್ವಾಮಿ. ಅಪ್ಪ ನಿನ್ನ ಪ್ರಸನ್ನತೆ ಕೇಳುವಂತಹ ಮಕ್ಕಳ ಹೃದಯದಲ್ಲಿ ಇರಲಿ ಸ್ವಾಮಿ. ಆ ನಿಟ್ಟಿನಲ್ಲಿ ಈ ಆಳವಾದಂತಹ ಸಂದೇಶವನ್ನು ಅರಿತುಕೊಂಡು ಸ್ವಾಮಿ, ಕ್ರಿಸ್ತನ ಈ ಲೋಕಕ್ಕೆ ಬಂದಂತಹ ಉದ್ದೇಶವನ್ನು ಅರಿತುಕೊಂಡು ನಿನಗೋಸ್ಕರ ಹೃದಯವನ್ನು ಕೊಟ್ಟು ಸ್ವಾಮಿ, ನೀನು ಅವರ ಹೃದಯದಲ್ಲಿ ಹುಟ್ಟುವುದರ ಮೂಲಕವಾಗಿ ನೂತನ ಸ್ವಭಾವವನ್ನು ಏರ್ಪಡಿಸಿ ಅವರನ್ನು ನಿನ್ನ ರಾಜ್ಯಕ್ಕೆ ನಡೆಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡುವವರಾಗಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಕ್ರಿಸ್ತನ ಒಂದು ಜನನದ ವಿಚಾರವಾಗಿ ನಾವು ನೋಡುವುದಾದರೆ ಗಲಾತಿಯದವರಿಗೆ ಬರೆದ ಪತ್ರಿಕೆ 4:4 ಓದಬೇಕಾದರೆ ಅದರಲ್ಲಿ ದೇವರ ವಾಕ್ಯ ಈ ರೀತಿಯಾಗಿ ತಿಳಿಸತಕ್ಕಂಥದ್ದಾಗಿದೆ. ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನ ಸ್ತ್ರೀಯಿಂದ ಹುಟ್ಟಿದವನಾಗಿಯೂ ನ್ಯಾಯ ಪ್ರಮಾಣಕ್ಕೆ ಒಳಗಾದವನಾಗಿಯೂ ಮಾಡಿ ಕಳಿಸಿದನಲ್ಲದೆ ಎಂಬುದಾಗಿ ದೇವರ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ. ಅಂದರೆ ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನ ಈ ಲೋಕಕ್ಕೆ ಕಳಿಸಿಕೊಟ್ಟನು ಎಂಬುದಾಗಿ ನಾವು ನೋಡುವಂತೆವರಾಗಿದ್ದೇವೆ. ಸತ್ಯವೇದದಲ್ಲಿ ನಾವು ಈ ಕಾಲ ಪರಿಪೂರ್ಣವಾದಾಗ ಅನ್ನುವಂತಹ ವಿಚಾರವನ್ನ ಅರ್ಥ ಮಾಡಿಕೊಳ್ಳುವುದಕ್ಕಿಂತ ಮೊದಲು ಸತ್ಯವೇದದಲ್ಲಿ ಮೊಟ್ಟ ಮೊದಲ ಗಾಸ್ಪಲ್ ಮೆಸೇಜ್ ಅಂದ್ರೆ ಸುವಾರ್ತೆಯ ಸಂದೇಶ, ಒಂದು ಶುಭ ಸಂದೇಶದ ಒಂದು ನಿರೀಕ್ಷೆಯ ಮಾನವ ಕುಲಕ್ಕೆ ನಿರೀಕ್ಷೆಯ ಸಂದೇಶವನ್ನ ನಾವು ಎಲ್ಲಿ ನೋಡ್ತಕ್ಕಂಥವರಾಗಿದ್ದೇವೆ, ಅದನ್ನ ದೇವರು ಯಾರಿಗೆ ಮೊದಲು ತಿಳಿಸಿದನು ಎಂಬುದಾಗಿ ನಾವು ನೋಡಬೇಕಾದರೆ ಅದನ್ನ ಹಾದಿ ಕಂಡ ಪುಸ್ತಕದಲ್ಲಿ ಏದೇನ್ ತೋಟದಲ್ಲಿ ಆದಾಮ ಮತ್ತು ಅವಳು ಪಾಪಕ್ಕೆ ಬಿದ್ದಂತಹ ಸಂದರ್ಭದಲ್ಲಿ ದೇವರು ಗಾಸ್ಪಲ್ ಮೆಸೇಜ್ ಅಂದ್ರೆ ಈ ಒಂದು ಶುಭ ಸಂದೇಶದ ವಿಚಾರವನ್ನ ತಿಳಿಸತಕ್ಕಂಥವನಾಗಿದ್ದಾನೆ. ಅದು ಎಲ್ಲಿ ಎಂಬುದಾಗಿ ನಾವು ನೋಡಬೇಕಾದರೆ ಆದಿ ಕಂಡ ಪುಸ್ತಕ 3:15 ನಿನಗೂ ಈ ಸ್ತ್ರೀಗೂ ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಅಗೆತನೆ ಇರುವ ಹಾಗೆ ಮಾಡುವೆನು, ಈಕೆಯ ಸಂತಾನವು ನಿನ್ನ ತಲೆಯನ್ನ ಜಜ್ಜುವುದು, ನೀನು ಅವನ ಹಿಮ್ಮಡಿಯನ್ನ ಕಚ್ಚುವಿ ಎಂಬುದಾಗಿ ಹೇಳುವಂತವನಾಗಿದ್ದಾನೆ. ಪ್ರಿಯ ಕೇಳುಗರೆ, ಈ ಒಂದು ಸಂದೇಶ, ಈ ಒಂದು ವಾಕ್ಯ ಇಡೀ ಕ್ರಿಸ್ತನ ಜೀವನ, ಆತನ ಮರಣ, ಆತನ ಪುನರುತ್ಥಾನ, ಆತನ ಬರೋಣ, ನಂತರ ಆತನು ನ್ಯಾಯ ತೀರ್ಪನ್ನ ಮುಗಿಸಿ ಈ ಲೋಕಕ್ಕೆ ಬಂದು ಪಾಪಿಗಳನ್ನ ಸೈತಾನನನ್ನ ನಾಶ ಮಾಡುವ ಎಲ್ಲಾ ವಿಚಾರಗಳನ್ನ ಈ ಒಂದೇ ವಾಕ್ಯದಲ್ಲಿ ದೇವರು ಅಡಗಿಸಿಟ್ಟಿದ್ದಾನೆ. ಹಾಗಾಗಿ ಪ್ರಿಯ ಕೇಳುಗರೆ, ಇಲ್ಲಿ ನಿನಗೂ ಈ ಸ್ತ್ರೀಗೂ ಎಂಬುದಾಗಿ ದೇವರು ಹೇಳುವಂತವನಾಗಿದ್ದಾನೆ. ಅಂದ್ರೆ ಸೈತಾನನಿಗೂ ಮತ್ತು ಸ್ತ್ರೀ ಎನ್ನುವಂತಹ ಅಲ್ಲಿ ಅವಳ ನಡುವೆ ಆತನ ಅವಳ ಸಂತತಿಯಲ್ಲಿ ಬರ್ತಕ್ಕಂತಹ ಒಬ್ಬರ ನಡುವೆ ಏನಾಗ್ತಕ್ಕಂಥದ್ದಾಗಿದೆ ಅಂದ್ರೆ ಹಗೆತನವನ್ನ ಉಂಟು ಮಾಡತಕ್ಕಂತಹ ಒಂದು ಮಹಾ ಹೋರಾಟದ ವಿಚಾರವನ್ನ ಇಲ್ಲಿ ತಿಳಿಸ್ತಕ್ಕಂಥವನಾಗಿದ್ದಾನೆ. ಮಾತ್ರವಲ್ಲದೆ ಮೆಸ್ಸಾಯನು ಬರ್ತಕ್ಕಂಥವನಾಗಿದ್ದಾನೆ, ನಿನ್ನ ಸಂತತಿಯಲ್ಲಿ ಮೆಸ್ಸಾಯನು ಬರ್ತಕ್ಕಂಥವನಾಗಿದ್ದಾನೆ, ಆತನು ಬಂದು ನಿನ್ನ ತಲೆಯನ್ನ ಜಸ್ತಕ್ಕಂಥವನಾಗಿದ್ದಾನೆ ಅನ್ನುವಂತಹ ಒಂದು ವಿಚಾರವನ್ನ ಇಲ್ಲಿ ದೇವರು ತಿಳಿಯಪಡಿಸ್ತಕ್ಕಂಥವನಾಗಿದ್ದಾನೆ. ಆದಾಮ ಮತ್ತು ಅವಳು ಪಾಪಕ್ಕೆ ಬಿದ್ದಂತಹ ಸಂದರ್ಭದಲ್ಲಿ ನಿರೀಕ್ಷೆ ಇಲ್ಲದೆ ಪಾಪದ ಸಂಬಳ ಮರಣ ಎನ್ನುವಂತಹ ಮರಣಕ್ಕೆ ಬಾಧ್ಯಸ್ಥರಾಗಿದ್ದರು. ಆದರೆ ದೇವರು ಆ ಒಂದು ಮರಣವನ್ನ ನಾನು ತೆಗೆದುಕೊಳ್ತಕ್ಕಂಥವನಾಗಿದ್ದೇನೆ ಎನ್ನುವಂತಹ ನಿಟ್ಟಿನಲ್ಲಿ ನಾನು ಈ ಲೋಕಕ್ಕೆ ಬರ್ತಕ್ಕಂಥವನಾಗಿದ್ದೇನೆ ಎಂಬುದಾಗಿ ದೇವರು ತಿಳಿಸುವಂತವನಾಗಿದ್ದಾನೆ. ಅದನ್ನ ನಾವು ಗಲಾತಿಯದವರಿಗೆ ಬರೆದ ಪತ್ರಿಕೆ 3:16 ನಾವು ನೋಡುವುದಾದರೆ ದೇವರ ವಾಕ್ಯ ಈ ರೀತಿಯಾಗಿ ತಿಳಿಸತಕ್ಕಂಥದ್ದಾಗಿದೆ. ಹಾಗೆಯೇ ದೇವರು ಅಬ್ರಹಾಮನಿಗೆ ಮತ್ತು ಅವನಿಂದ ಬರುವ ಪೀಳಿಗೆಗೆ ವಾಗ್ದಾನ ಮಾಡಿದನು. ಅಂದರೆ ಪೀಳಿಗೆಗಳಿಗೆ ಎಂದು ಹೇಳಿದಾಗ ಅವರು ವಂಶದಲ್ಲಿ ಇರುವ ಎಲ್ಲರಿಗೂ ಅನ್ವಯಿಸದೆ ಅಬ್ರಹಾಮನ ವಂಶಕ್ಕೆ ಸೇರಿದ ಒಬ್ಬನೇ ವ್ಯಕ್ತಿಯನ್ನೇ ಸೂಚಿಸುವಂತದಾಗಿದೆ. ಆ ಒಬ್ಬ ವ್ಯಕ್ತಿ ಕ್ರಿಸ್ತನೇ ಎಂಬುದಾಗಿ ದೇವರ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ. ಪ್ರಿಯ ಕೇಳುಗರೆ, ಇದು ಮತ್ತೊಂದು ರೀತಿಯಲ್ಲಿ ನಾವು ನೋಡುವುದಾದ್ರೆ ತರ್ಜುಮೆಯಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಬರ್ತಕ್ಕಂಥದ್ದಾಗಿದೆ. ಆದರೆ ನಾವು ಆಂಗ್ಲ ಭಾಷೆಗೆ ಹೋಗಿ ನೋಡುವುದಾದ್ರೆ ಅಲ್ಲಿ ಸೀಡ್ ಎಂಬುದಾಗಿ ಹೇಳ್ತಕ್ಕಂಥದ್ದಾಗಿದೆ. ಅಂದರೆ ಸಂತತಿ ಎಂಬುದಾಗಿ ಅಲ್ಲಿ ಏಕವಚನದಲ್ಲಿ ಸೂಚಿಸಿ ಹೇಳುವಂಥದ್ದನ್ನ ನಾವು ನೋಡ್ತಕ್ಕಂಥರಾಗಿದ್ದೇವೆ. ಅದನ್ನೇ ಇಲ್ಲಿ ಪೌಲ ಗಲಾತ್ಯದವರಿಗೆ ಬರೆದ ಪತ್ರಿಕೆ 3:16 ವಚನದಲ್ಲಿ ಆ ಸೀಡ್ ಅಂತಂದ್ರೆ ಆ ಒಂದು ಸಂತಾನ ಯಾರು ಅಂದರೆ ಅದು ಎಲ್ಲರನ್ನ ಸೂಚಿಸುವುದಿಲ್ಲ, ಒಬ್ಬನೇ ಸೂಚಿಸ್ತಕ್ಕಂಥದ್ದಾಗಿದೆ. ಆ ಸಂತಾನ ಕ್ರಿಸ್ತನು ಎಂಬುದಾಗಿ ತಿಳಿಸ್ತಕ್ಕಂಥನಾಗಿದ್ದಾನೆ. ಯೇಸು ಸ್ವಾಮಿ ಈ ಲೋಕಕ್ಕೆ ಬರ್ತಕ್ಕಂಥವನಾಗಿದ್ದಾನೆ ನಮ್ಮ ಪಾಪಗಳಿಗೋಸ್ಕರ. ನಾವು ಪಾಪದ ಸಂಬಳ ಮರಣ ಅನ್ನುವಂತಹ ಆ ಮರಣದಿಂದ ನಮ್ಮನ್ನ ಬಿಡುಗಡೆ ಮಾಡ್ತಕ್ಕಂಥನಾಗಿದ್ದಾನೆ, ನಮ್ಮ ರಕ್ಷಿಸಲು ಬರ್ತಕ್ಕಂಥನಾಗಿದ್ದಾನೆ ಅನ್ನುವಂತಹ ಒಂದು ಸಂದೇಶವನ್ನ ದೇವರು ಆದಾಮ ಮತ್ತು ಹವಳು ಪಾಪಕ್ಕೆ ಬಿದ್ದಾಗ ಮೊಟ್ಟ ಮೊದಲನೇದಾಗಿ ಅವರಿಗೆ ಗಾಸ್ಪಲ್ ಮೆಸೇಜ್ ಅಂದೆ ಒಂದು ಶುಭ ಸಂದೇಶವನ್ನು ಕೊಡ್ತಕ್ಕಂಥವನಾಗಿದ್ದಾನೆ. ಆ ನಿಟ್ಟಿನಲ್ಲಿಯೇ ಆದಾಮ ಮತ್ತು ಹವಳಿಗೆ ಕಾಯನ್ ಅಂತಕ್ಕಂತಹ ಒಬ್ಬ ಮಗನು ಜನಿಸ್ತಕ್ಕಂಥವನಾಗಿದ್ದಾನೆ, ಹಾಬೇಲ್ ಅಂತಕ್ಕಂಥ ಇನ್ನೊಬ್ಬ ಮಗನು ಜನಿಸ್ತಕ್ಕಂಥವನಾಗಿದ್ದಾನೆ. ನಾವು ಆದಿಕಾಂಡ ಪುಸ್ತಕ 4:1 ಅದನ್ನು ಓದ್ತಕ್ಕಂಥವರಾಗಿದ್ದೇವೆ. ಆದರೆ ಯಾವಾಗ ಕಾಯನನ್ನು ಹುಟ್ಟಿದನೋ ಆವಾಗ ಆದಾಮ ಮತ್ತು ಹವಳು ಇವನು ನಮ್ಮ ರಕ್ಷಕನು, ಇವನು ನಮ್ಮ ಮೆಸ್ಸಾಯನು ಎಂಬುದಾಗಿ ಆತನನ್ನ ನೆನೆಸಿಕೊಂಡಿದ್ದರು. ಆದರೆ ಕಾಯಿನನು ಆಬೇಲನನ್ನ ಕೊಲೆ ಮಾಡಿದಾಗ ಅವರು ಮುಂದೆ ಬರ್ತಕ್ಕಂತಹ ಆ ಮೆಸ್ಸಾಯನನ್ನ ನೋಡಬೇಕಾಗಿತ್ತು. ಪ್ರಿಯ ಕೇಳುಗರೆ, ಇಬ್ರಿಯ ಒಂದು ವಿಚಾರವನ್ನು ನಾವು ಗಮನಿಸುವುದಾದ್ರೆ ಆ ಇಸ್ರಾಯೇಲರ ಸಂತತಿಯಲ್ಲಿ ಯಾವುದಾದರೂ ಮಗು ಮೊದಲನೇದಾಗಿ ಗಂಡು ಮಗು ಹುಟ್ಟಿದರೆ ಇವನು ನಮ್ಮ ಮೆಸ್ಸಾಯನು ಎಂಬುದಾಗಿ ಅವರು ನೆನೆಸಿಕೊಳ್ಳತಕ್ಕಂಥವರಾಗಿದ್ದರು. ಈ ನಿಟ್ಟಿನಲ್ಲಿ ಮೆಸ್ಸಾಯನ ಬರವಣಕ್ಕೋಸ್ಕರ ನಮ್ಮ ಪಾಪಗಳಿಗೋಸ್ಕರ ಬಿಡುಗಡೆಯನ್ನು ಕೊಡ್ತಕ್ಕಂಥ ಮೆಸ್ಸಾಯನು ಬರ್ತಕ್ಕಂಥನಾಗಿದ್ದಾನೆ ಎಂಬುದಾಗಿ ಅವರು ನೆನೆಸಿಕೊಂಡಿರ್ತಕ್ಕಂಥವರಾಗಿದ್ದಾರೆ. ಇನ್ನು ಅಬ್ರಹಾಮನ ಜೀವನ ಚರಿತ್ರೆಯನ್ನು ನಾವು ನೋಡಬೇಕಾದ್ರೆ ಯೇಸು ಸ್ವಾಮಿ ಅಬ್ರಹಾಮನ ವಿಚಾರದಲ್ಲಿ ಯೋಹಾನನು ಬರೆದ ಸುವಾರ್ತೆ 19:10 ವಚನವನ್ನು ಓದಬೇಕಾದ್ರೆ ಮನುಷ್ಯ ಕುಮಾರನು ಎಂಬುದಾಗಿ ಅಲ್ಲಿ ತಿಳಿಸ್ತಕ್ಕಂಥದ್ದಾಗಿದೆ. ಮಾತ್ರವಲ್ಲದೆ ಅಲ್ಲಿ ದೇವರ ವಾಕ್ಯ ಏನಂತ ತಿಳಿಸ್ತಕ್ಕಂಥದ್ದಾಗಿದೆ ಅಂತಂದ್ರೆ ಅಬ್ರಹಾಮನು ಈ ಲೋಕಕ್ಕೆ ಬರ್ತಕ್ಕಂಥ ಮೆಸ್ಸಾಯನನ್ನ ನೋಡಿದನು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಯೋಹಾನನು ಬರೆದ ಸುವಾರ್ತೆ 8:6 ವಚನವನ್ನು ಓದಬೇಕಾದ್ರೆ ಅಲ್ಲಿ ನಿಮ್ಮ ಮೂಲ ಪುರುಷನಾದ ಅಬ್ರಹಾಮನು ನನ್ನ ದಿನವನ್ನು ನಾನು ನೋಡುತ್ತೇನೆಂದು ಉಲ್ಲಾಸಪಟ್ಟನು ಮತ್ತು ಅದನ್ನು ನೋಡಿ ಸಂತೋಷಪಟ್ಟನು ಎಂಬುದಾಗಿ ಹೇಳಿದನು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಅಬ್ರಹಾಮ ಹೇಗೆ ಕ್ರಿಸ್ತನ ದಿನವನ್ನು ನೋಡ್ತಕ್ಕಂಥವನಾಗಿದ್ದಾನೆ? ತನ್ನ ಮಗನ ಮುಖಾಂತರವಾಗಿ, ತನ್ನ ಮಗನನ್ನ ಬಲಿ ಕೊಡುವುದರ ಮುಖಾಂತರವಾಗಿ ಆತನ ನೋಡ್ತಕ್ಕಂಥವನಾಗಿದ್ದಾನೆ. ಮೆಸ್ಸಾಯನು ಬರ್ತಕ್ಕಂಥವನಾಗಿದ್ದಾನೆ, ಮೆಸ್ಸಾಯನು ಬಂದು ನನ್ನ ಪಾಪಗಳಿಗೋಸ್ಕರ ಮರಣವನ್ನ ಹೊಂದಕ್ಕಂಥವನಾಗಿದ್ದಾನೆ ಎಂಬತಕ್ಕಂತಹ ವಿಚಾರವನ್ನ ತನ್ನ ಮಗನಾದಂತಹ ಇಸಾಕನ ಮೂಲಕವಾಗಿ ಆತನ ನೋಡ್ತಕ್ಕಂಥನಾಗಿದ್ದಾನೆ. ಅಬ್ರಹಾಮ ಮಾತ್ರ ಅಲ್ಲ ಪ್ರಿಯ ಕೇಳುಗರೆ, ದಾವೀದ, ಎಲ್ಲಾ ಪ್ರವಾದಿಗಳು, ಎಲ್ಲಾ ರೀತಿಯ ಯಾಜಕರು, ಹಳೆಯ ಒಡಂಬಡಿಕೆಯಲ್ಲಿದ್ದಂತಹ ಎಲ್ಲರೂ ಸಹ ಕ್ರಿಸ್ತನ ಅಂದ್ರೆ ಮೆಸ್ಸಾಯನ ಬರುವಣವನ್ನ ಎದುರು ನೋಡ್ತಕ್ಕಂಥವರಾಗಿದ್ದರು. ಆದರೆ ನಾವು ನೋಡ್ತಕ್ಕಂಥವರಾಗಿದ್ದೇವೆ, ದೇವರು ಕಾಲ ಪರಿಪೂರ್ಣವಾದಾಗ ತನ್ನ ಮಗನನ್ನ ಕಳಿಸಿದನು ಎಂಬುದಾಗಿ ನಾವು ದಾನಿಯೇಲನ ಪುಸ್ತಕ 2 ಪ್ರವಾದನೆಯನ್ನು ಓದ್ತಕ್ಕಂಥವರಾಗಿದ್ದೇವೆ. ಈ ಲೋಕಗಳನ್ನ ಆಡಳಿತ ಮಾಡ್ತಕ್ಕಂತಹ ಸಾಮ್ರಾಜ್ಯದ ಬಗ್ಗೆ ತಿಳಿಸ್ತಕ್ಕಂಥದ್ದಾಗಿದೆ. ಅಲ್ಲಿ ಬಾಬಿಲೋನ್ ಸಾಮ್ರಾಜ್ಯವನ್ನು ತಿಳಿಸ್ತಕ್ಕಂಥದ್ದಾಗಿದೆ, ಅಲ್ಲಿ ಮೇಡೋ ಪರ್ಷಿಯ ಸಾಮ್ರಾಜ್ಯವನ್ನು ತಿಳಿಸ್ತಕ್ಕಂಥದ್ದಾಗಿದೆ, ಅಲ್ಲಿ ಗ್ರೀಕ್ ಸಾಮ್ರಾಜ್ಯದ ಬಗ್ಗೆ ತಿಳಿಸ್ತಕ್ಕಂಥದ್ದಾಗಿದೆ, ಅದೇ ರೀತಿಯಾಗಿ ರೋಮ್ ಸಾಮ್ರಾಜ್ಯದ ಬಗ್ಗೆಯೂ ಸಹ ತಿಳಿಸ್ತಕ್ಕಂಥದ್ದಾಗಿದೆ. ದೇವರು ಬಾಬಿಲೋನ್ ಆಡಳಿತ ಮಾಡ್ತಕ್ಕಂಥ ಸಂದರ್ಭದಲ್ಲಿ ತನ್ನ ಮಗನನ್ನ ಕಳಿಸಲಿಲ್ಲ, ಅಥವಾ ಮೇಡೋ ಪರ್ಷಿಯ ಆಡಳಿತ ಮಾಡ್ತಕ್ಕಂಥ ಸಂದರ್ಭದಲ್ಲಿ ತನ್ನ ಮಗನನ್ನ ಕಳಿಸಲಿಲ್ಲ, ಅಥವಾ ತನ್ನ ಆ ಗ್ರೀಕ್ ಸಾಮ್ರಾಜ್ಯ ಆಡಳಿತ ಮಾಡ್ತಕ್ಕಂಥ ಸಂದರ್ಭದಲ್ಲಿ ತನ್ನ ಮಗನನ್ನ ಕಳಿಸಲಿಲ್ಲ. ಆದರೆ ಆ ಕಬ್ಬಿಣದ ಕಾಲುಗಳು ಎಂಬುದಾಗಿ ಹೇಳುವಂತಹ ಆ ಒಂದು ಕಾಲ ರೋಮ್ ಸಾಮ್ರಾಜ್ಯ ಆಡಳಿತ ಮಾಡ್ತಕ್ಕಂಥ ಕಾಲ, ಆ ಕಾಲಘಟ್ಟದಲ್ಲಿ ದೇವರು ತನ್ನ ಮಗನನ್ನ ಈ ಲೋಕಕ್ಕೆ ಕಳಿಸ್ತಕ್ಕಂಥವನಾಗಿದ್ದಾನೆ. ಯಾಕೆ ದೇವರು ಆ ಒಂದು ಕಾಲಘಟ್ಟದಲ್ಲಿ ಕಳಿಸ್ತಕ್ಕಂಥವನಾಗಿದ್ದಾನೆ? ಅನೇಕರು ಕೇಳ್ತಕ್ಕಂಥವರಾಗಿದ್ದಾರೆ, ಈಗ ಬರಬಹುದಿತ್ತಲ್ವಾ, ಹಾಗೆ ಬರಬಹುದಿತ್ತಲ್ವಾ ಎಂಬುದಾಗಿ ಹೇಳ್ತಕ್ಕಂಥವರಾಗಿದ್ದಾರೆ. ಆದರೆ ದೇವರ ವಾಕ್ಯವನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ, ಕಾಲ ಪರಿಪೂರ್ಣವಾಯಿತು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಕಾಲ ಪರಿಪೂರ್ಣವಾದಾಗ ಪರಲೋಕದಲ್ಲಿ ಮೊದಲೇ ನಿರ್ಧರಿಸಿದ ರೀತಿಯಲ್ಲಿ ಆ ಸಮಯ ಆದ ಗಂಟೆ ಬಾರಿಸಿದಾಗ ದೇವರು ತನ್ನ ಮಗನನ್ನ ಬೆತ್ಲೆಹೇಮಿನಲ್ಲಿ ಹುಟ್ಟುವಾಗೆ ಕಳಿಸಿಕೊಡ್ತಕ್ಕಂಥವನಾಗಿದ್ದಾನೆ. ಆ ನಿಟ್ಟಿನಲ್ಲಿ ಕಾಲ ಪರಿಪೂರ್ಣವಾದಾಗ ದೇವರು ಈ ಲೋಕಕ್ಕೆ ತನ್ನ ಮಗನನ್ನ ಕಳಿಸ್ತಕ್ಕಂಥನಾಗಿದ್ದಾನೆ. ಏನು ಈ ಕಾಲ ಪರಿಪೂರ್ಣ ಅಂತಂದ್ರೆ, ಯೇಸು ಸ್ವಾಮಿಯ ಒಂದು ಜನನ ಇಡೀ ಎಲ್ಲಾ ಲೋಕಕ್ಕೂ ಸಹ ಅದು ಹರಡಬೇಕಾಗಿತ್ತು. ಆ ನಿಟ್ಟಿನಲ್ಲಿ ದೇವರು ಆ ಒಂದು ರೋಮನ್ ಸಾಮ್ರಾಜ್ಯ ಆಡಳಿತ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಒಂದೇ ಭಾಷೆ, ಹೇಗೆ ಈ ಲೋಕದಲ್ಲಿ ಇವತ್ತು ಇಂಗ್ಲಿಷ್ ಭಾಷೆ ಎಲ್ಲರಿಗೂ ಸಹ ಒಂದು ಕಾಮನ್ ಆಗಿ ಇರ್ತಕ್ಕಂಥದ್ದಾಗಿದೆ, ಅದೇ ರೀತಿಯಲ್ಲಿ ಆಗಿನ ರೋಮ್ ಆಡಳಿತ ಕಾಲಘಟ್ಟದಲ್ಲಿ ಗ್ರೀಕ್ ಭಾಷೆ ಅದು ಎಲ್ಲಾ ಜನಗಳಿಂದಲೂ ಅತಿ ಹೆಚ್ಚಾಗಿ ಮಾತನಾಡಲ್ಪಡ್ತಕ್ಕಂತಹ ಒಂದು ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್ ಎಂಬುದಾಗಿ ಹೇಳಬಹುದು. ಅದರಲ್ಲಿ ಬರೀತಕ್ಕಂಥವರಾಗಿದ್ದರು, ಅದರನ್ನು ಓದ್ತಕ್ಕಂಥವರಾಗಿದ್ದರು. ಸೊ ಹೀಗೆ ಆಗಿನ ರೋಮನ್ ಸಾಮ್ರಾಜ್ಯ ಆಡಳಿತ ಮಾಡುವಂತಹ ಕಾಲಘಟ್ಟದಲ್ಲಿ ಯೇಸು ಸ್ವಾಮಿ ಜನಿಸುವಂತಹ ಸಂದರ್ಭದಲ್ಲಿ ಒಂದೇ ಭಾಷೆ ಪ್ರಪಂಚದಾದ್ಯಂತಹ ಮಾತನಾಡುವಂತಹ ಭಾಷೆಯಾಗಿತ್ತು. ಯಾಕೆಂದರೆ ಈ ಸಾಮ್ರಾಜ್ಯ ಇಡೀ ಲೋಕವನ್ನೇ ಆಡಳಿತ ಮಾಡತಕ್ಕಂಥದ್ದಾಗಿತ್ತು. ಆ ನಿಮಿತ್ತವಾಗಿ ಕ್ರಿಸ್ತನ ಜನನದ ವಿಚಾರ ಇಡೀ ಲೋಕಕ್ಕೆ ಅತಿ ಬೇಗನೆ ಹೋಗಬೇಕಾಗಿತ್ತು. ಎರಡನೆಯದಾಗಿ ರೋಡ್ ಅಂಡ್ ಟ್ರಾನ್ಸ್ಪೋರ್ಟ್ ಸ್ಪೆಷಾಲಿಟಿ, ಅಂದರೆ ರಸ್ತೆಗಳು ಮತ್ತೆ ವಾಹನದ ಸಂಚಾರದ ವಿಚಾರ ಬಹಳ ಸುಲಲಿತವಾಗಿ ಸುಗಮವಾಗಿತ್ತು ಕ್ರಿಸ್ತನು ಈ ಒಂದು ಸಮಯದಲ್ಲಿ ಹುಟ್ಟಿ ಬರಬೇಕಾದಂತಹ ಸಂದರ್ಭದಲ್ಲಿ. ಅದಕ್ಕೋಸ್ಕರವೇ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಅಲ್ಲಿ ಆ ಜೋಯಿಸರು ಆ ನಕ್ಷತ್ರವನ್ನು ನೋಡಿ ಯೇಸು ಸ್ವಾಮಿ ಜನಿಸಿದಂತಹ ಸ್ಥಳಕ್ಕೆ ಸರಿಯಾದ ಸಮಯಕ್ಕೆ ಬರ್ತಕ್ಕಂಥವರಾಗಿದ್ದಾರೆ. ಅವರು ಹುಡುಕಿಕೊಂಡು ಸರಿಯಾದ ರೀತಿಯಲ್ಲಿ ಬರ್ತಕ್ಕಂಥವರಾಗಿದ್ದಾರೆ. ಕಾರಣವೇನೆಂದ್ರೆ ಆಗಿನ ಕಾಲದಲ್ಲಿದ್ದಂತಹ ರಸ್ತೆಯ ಒಂದು ಬಳಸುವಂತಹ ವಿಧಾನ, ರಸ್ತೆಗಳೆಲ್ಲವೂ ಸಹ ಎಲ್ಲಾ ಮಾರ್ಗಕ್ಕೂ ಎಲ್ಲಾ ರೀತಿಯ ಜನಗಳು ಎಲ್ಲಾ ಕಡೆ ಹೋಗ್ಲಿಕ್ಕೆ ರಸ್ತೆಗಳನ್ನ ಮಾಡಲಾಗಿತ್ತು. ಮಾತ್ರವಲ್ಲದೆ ಯೂದರು ಸಹ ಆಗಿನ ಕಾಲದಲ್ಲಿ ಎಲ್ಲೆಲ್ಲೋ ಜೀವಿಸಿದಂತಹ ಯೂದರು ಯೆರೂಸಲೇಮಿಗೆ ಆ ಒಂದು ಕೊನೆ ಒಂದು ಪಸ್ಕ ಹಬ್ಬ ಇರಬಹುದು ಅಥವಾ ಗೂಡಾರದ ಹಬ್ಬ ಇರಬಹುದು, ಈ ಹಬ್ಬಗಳಿಗೆ ಅವರು ಬರ್ತಕ್ಕಂಥವರಾಗಿದ್ದರು. ಯಾಕೆಂದ್ರೆ ಆಗಿನ ಕಾಲದಲ್ಲಿ ಈ ಒಂದು ರಸ್ತೆ ಅಂತಕ್ಕಂಥದ್ದು ತುಂಬಾ ಸುಗಮವಾಗಿ ಸುಂದರವಾಗಿತ್ತು, ಯಾವುದೇ ಸಮಸ್ಯೆ ಇರಲಿಲ್ಲ. ಈ ನಿಟ್ಟಿನಲ್ಲಿ ಅವರು ಬಂದಂತ ಸಂದರ್ಭದಲ್ಲಿ ಮೆಸ್ಸಾಯನ ಒಂದು ಹುಟ್ಟುವಿಕೆಯ ವಿಚಾರವನ್ನ ಅರಿತುಕೊಳ್ಳುವವರಾಗಿದ್ದರು. ಮಾತ್ರವಲ್ಲದೆ ನಾವು ನೋಡ್ತಕ್ಕಂಥವರಾಗಿದ್ದೇವೆ, ಸ್ವಲ್ಪ ಯೇಸು ಸ್ವಾಮಿ ಮರಣ ಹೊಂದುವುದಕ್ಕಿಂತ ಮೊದಲೇ ಲಾಜರನನ್ನ ಎಬ್ಬಿಸ್ತಕ್ಕಂಥವನಾಗಿದ್ದಾನೆ. ಲಾಜರನ್ನ ಎಬ್ಬಿಸಿದಂತ ವಿಚಾರ ಎಲ್ಲಾ ಅಲ್ಲಿ ಕೂಡಿ ಬಂದಂತ ಜನಗಳಿಗೆಲ್ಲರಿಗೂ ಸಹ ಅದು ಹಬ್ಬತಕ್ಕಂಥದ್ದಾಗಿದೆ. ಜನಗಳೆಲ್ಲರೂ ಸಹ ಲಾಜರನ್ನ ನೋಡಲು ಬರ್ತಕ್ಕಂಥವರಾಗಿದ್ದಾರೆ. ಕಾರಣ ಆಗಿನ ಕಾಲದಲ್ಲಿದ್ದಂತಹ ಆ ಒಂದು ರೋಡ್ ಅಂತಕ್ಕಂತಹ ಆ ಒಂದು ರಸ್ತೆಯ ನಿಯಮ. ಮೂರನೇದಾಗಿ ಕಾಲ ಪರಿಪೂರ್ಣ ಅಂತ ಹೇಳಬೇಕಾದ್ರೆ ಪೋಸ್ಟಲ್ ಸಿಸ್ಟಮ್ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಆಗಿನ ಕಾಲದಲ್ಲಿ ಸುದ್ದಿ ಬೇಗ ಪ್ರಸಾರವಾಗುವ ರೀತಿಯಲ್ಲಿ ಅಂಚೆಯ ಸಂಪರ್ಕ ಪ್ರಸಿದ್ಧಿಯನ್ನ ಪಡೆದಿತ್ತು. ರೋಮನ್ ಗವರ್ನಮೆಂಟ್ ಆಡಳಿತ ಮಾಡತಕ್ಕಂತಹ ಸಂದರ್ಭದಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಪೌಲನು ಹೆಚ್ಚು ಕಡಿಮೆ 13-14 ಪತ್ರಿಕೆಗಳನ್ನ ಬರೆದಿದ್ದಾನೆ ಪ್ರಿಯ ಕೇಳುಗರೆ. ಆದರೆ ಆ ಪತ್ರಿಕೆಗಳನ್ನೆಲ್ಲ ಆತನು ಬೇರೆ ಬೇರೆ ಸಭೆಗಳಿಗೆ ಕಳಿಸಿದ್ದಾನೆ. ಬೇರೆ ಬೇರೆ ಸಭೆಗಳಿಗೆ ಆತನು ಕಳಿಸಿದ್ದಾನೆ ಅಂದರೆ ಆಗಿನ ಕಾಲದಲ್ಲಿದ್ದಂತಹ ಆ ಒಂದು ಅಂಚೆಯ ಸಂಪರ್ಕ ಬಹಳ ಉತ್ತಮವಾಗಿ ವೇಗವಾಗಿ ನಡೀತಕ್ಕಂಥದ್ದಾಗಿತ್ತು. ಇನ್ನು ಪ್ರಕಟಣೆ ಗ್ರಂಥ ಬರೆದಂತಹ ಯೋಹಾನನು 7 ಸಭೆಗಳಿಗೆ ತನ್ನ ಪತ್ರವನ್ನು ಬರೆದಿದ್ದಾನೆ. ಆ 7 ಸಭೆಗಳಿಗೆ ಬರೆದಂತಹ ಪತ್ರಗಳನ್ನು ನಾವು ನೋಡಬೇಕಾದರೆ ಅದು ಸಹ ಹೆಚ್ಚು ಕಡಿಮೆ ಎಲ್ಲಾ ಸಭೆಗಳಿಗೂ ಅತಿ ಬೇಗನೆ ಹೋಗಿ ಸೇರುವ ಹಾಗೆ ಈ ಒಂದು ಅಂಚೆಯ ಮಾರ್ಗ ಬಹಳ ಸುಲಲಿತವಾಗಿತ್ತು ಎಂಬುದಾಗಿ ನಾವು ನೋಡ್ತಕ್ಕಂಥರಾಗಿದ್ದೇವೆ. ಹೀಗೆ ಎಲ್ಲಾ ರೀತಿಯ ಕ್ರಿಸ್ತನ ಮೆಸ್ಸಾಯನ ಬರೋಣದ ವಿಚಾರ, ಆತನು ಹುಟ್ಟಿದ್ದಾನೆ ಅನ್ನುವಂತಹ ಒಂದು ವಿಚಾರ ಇಡೀ ಲೋಕಕ್ಕೆ ವೈಡ್ ಸ್ಪ್ರೆಡ್ ಅಂತಂದ್ರೆ ಕಾಡ್ಗಿಚ್ಚಿನಂತೆ ಹಬ್ಬಬೇಕಾಗಿತ್ತು. ಆ ಕಾಡ್ಗಿಚ್ಚಿನಂತೆ ಹಬ್ಬಬೇಕಾದಂತಹ ಒಂದು ಸಮಯ ಸನ್ನಿವೇಶ ಕಾಲ ಪರಿಪೂರ್ಣ ಆದಾಗ ಎಲ್ಲಾ ರೀತಿಯ ವ್ಯವಸ್ಥೆಗಳು ಇರುವಂತಹ ಸಂದರ್ಭದಲ್ಲಿ ಯೇಸು ಸ್ವಾಮಿ ಈ ಲೋಕಕ್ಕೆ ಮನುಷ್ಯನಾಗಿ ಹುಟ್ಟಿ ಬರ್ತಕ್ಕಂಥನಾಗಿದ್ದಾನೆ. ಆ ಮನುಷ್ಯನಾಗಿ ಹುಟ್ಟಿ ಬರ್ತಕ್ಕಂಥನಾಗಿದ್ದಾನೆ. ಪರಲೋಕ ನಿರ್ಧರಿಸಿದಂತಹ ಸಮಯದಲ್ಲಿ ಪರಲೋಕದ ಗಂಟೆ ಬಾರಿಸಿದಾಗ ಯೇಸು ಸ್ವಾಮಿ ಬೆತ್ಲೆಹೇಮಿನಲ್ಲಿ ನಮ್ಮ ರಕ್ಷಕನಾಗಿ ಹುಟ್ಟಿ ಬರ್ತಕ್ಕಂಥನಾಗಿದ್ದಾನೆ. ಅನೇಕರು ಹೇಳುವಂಥದ್ದು ಆದಾಮ ಅವಳು ಪಾಪ ಮಾಡಿದಾಗ ದೇವರು ಆ ಮನುಷ್ಯರನ್ನ ನಾಶ ಮಾಡಿ ಹೊಸ ಸಂತತಿಯನ್ನ ಹುಟ್ಟಿಸಬಹುದಾಗಿತ್ತು ಎಂಬುದಾಗಿ, ಇನ್ನು ಅನೇಕರು ಆಜ್ಞೆ ಇದ್ದ ನಿಮಿತ್ತವಾಗಿ ಅವರು ಈ ರೀತಿಯನ್ನ ಪಾಪವನ್ನ ಮಾಡಿದ್ರು, ದೇವರು ಆ ಆಜ್ಞೆಯನ್ನೇ ತೆಗೆದಾಕ್ಬಿಡ್ಬೋದಾಗಿತ್ತು ಎಂಬುದಾಗಿ ಹೇಳ್ತಕ್ಕಂಥವರಾಗಿದ್ದಾರೆ. ಇನ್ನು ಸಹ ದೇವರು ಅವರನ್ನ ಅದ ಹಣ್ಣನ್ನ ತಿನ್ನದ ರೀತಿಯಲ್ಲಿ ಫೋರ್ಸ್ ಅಂದ್ರೆ ಅವರನ್ನ ಬಹಳ ಒತ್ತಾಯಪಡಿಸಬಹುದಾಗಿತ್ತು, ಏ ನೀನು ಅದನ್ನ ತಿನ್ನಬೇಡ ಎಂಬುದಾಗಿ ಒತ್ತಾಯಪಡಿಸಬಹುದಾಗಿತ್ತು ಎಂಬುದಾಗಿ ದೇವರು ನಮ್ಮನ್ನ ಒಂದು ರೋಬೋಟ್ ಸಿಸ್ಟಮ್ ಆಗಿ ತಯಾರಿ ಮಾಡಿಲ್ಲ ಪ್ರಿಯ ಕೇಳುಗರೆ. ಒಂದು ಕೃತಕ ಗಣಕಯಂತ್ರದ ರೀತಿಯಲ್ಲಿ ಮನುಷ್ಯನಿಂದ ಚಲಾಯಿಸಲ್ಪಡತಕ್ಕಂತಹ ಆ ಒಂದು ಯಂತ್ರದ ರೀತಿಯಲ್ಲಿ ನಮ್ಮನ್ನ ಸೃಷ್ಟಿ ಮಾಡಿಲ್ಲ, ನಮಗೆ ಆಯ್ಕೆಯ ಸ್ವತಂತ್ರವನ್ನು ಕೊಟ್ಟಿದ್ದಾನೆ, ಫ್ರೀಡಮ್ ಆಫ್ ಚಾಯ್ಸ್. ಅದರಿಂದಲೇ ದೇವರ ಒಂದು ಪ್ರೀತಿಯನ್ನ ನಾವು ಹರಿತುಕೊಳ್ತಕ್ಕಂಥವರಾಗಿದ್ದೇವೆ. ಈ ನಿಟ್ಟಿನಲ್ಲಿ ಆದಾಮ ಮತ್ತು ಹವಳು ಪಾಪಕ್ಕೆ ಬಿದ್ದಾಗ ಮೆಸ್ಸಾಯನ ಬರುಣದ ವಿಚಾರವನ್ನ ನಾವು ಆದಿ ಕಂಡ ಪುಸ್ತಕ 3:15 ವಚನದಲ್ಲಿ ನೋಡ್ತಕ್ಕಂಥವರಾಗಿದ್ದೇವೆ. ಹೀಗೆ ಇಡೀ ಸಂತತಿ ಆತನ ಬರೋಣಕ್ಕೋಸ್ಕರ ಕಾದುಕೊಂಡಿತ್ತು. ಆದರೆ ಆತನು ಪರಲೋಕ ನಿರ್ದೇಶಿಸಿದ ರೀತಿಯಲ್ಲಿಯೇ ಕಾಲ ಪರಿಪೂರ್ಣವಾದಾಗ ಈ ಲೋಕಕ್ಕೆ ಬರತಕ್ಕಂಥನಾಗಿದ್ದಾನೆ. ಯಾವ ಉದ್ದೇಶಕ್ಕೋಸ್ಕರ ಬರತಕ್ಕಂಥನಾಗಿದ್ದಾನೆ ಅಂದ್ರೆ, ಲೂಕನು ಬರೆದ ಸುವಾರ್ತೆ 19:10 ವಚನವನ್ನು ಓದಬೇಕಾದರೆ ಅಲ್ಲಿ ದೇವರ ವಾಕ್ಯ ಬಹಳ ಸುಂದರವಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಯೇಸು ಸ್ವಾಮಿ ಯಾವ ಉದ್ದೇಶಕ್ಕೋಸ್ಕರ ಈ ಲೋಕಕ್ಕೆ ಬಂದಿ ಎಂಬುದಾಗಿ ಅಲ್ಲಿ ಹೇಳ್ತಕ್ಕಂಥನಾಗಿದ್ದಾನೆ ಅಂದ್ರೆ, ಮನುಷ್ಯ ಕುಮಾರನು ತಪ್ಪಿಹೋದವರನ್ನ ಹುಡುಕಿ ರಕ್ಷಿಸಲು ಬಂದೆನು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ನಾವೆಲ್ಲರೂ ಸಹ ಪಾಪ ಮಾಡಿ ದೇವರ ಮಹಿಮೆಯನ್ನ ಕಳೆದುಕೊಂಡು ತಪ್ಪಿಹೋದಂತಹ ಮಕ್ಕಳಾಗಿದ್ದೇವೆ. ಆ ತಪ್ಪಿಹೋದಂತಹ ಮಕ್ಕಳಾಗಿರ್ತಕ್ಕಂಥ ನಮ್ಮನ್ನ ಹುಡುಕಿ ರಕ್ಷಿಸಲು ಬರತಕ್ಕಂಥನಾಗಿದ್ದಾನೆ. ಪ್ರಿಯ ಕೇಳುಗರೆ, ಯೇಸು ಸ್ವಾಮಿ ಈ ಲೋಕಕ್ಕೆ ಹುಟ್ಟುವಂತಹ ಸಂದರ್ಭದಲ್ಲಿ ಮತ್ತಾಯನ ಬರೆದ ಸುವಾರ್ತೆ 1:21 ವಚನವನ್ನ ಓದಬೇಕಾದ್ರೆ, ಯಾಕೆಂದರೆ ಆತನೇ ತನ್ನ ಜನರನ್ನ ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಒಂದು ತಪ್ಪಿಹೋದಂಥ ಅವರನ್ನ ಹುಡುಕಿ ರಕ್ಷಿಸಲು ಬರತಕ್ಕಂಥವನಾಗಿದ್ದಾನೆ. ವಿಚ್ ವಾಸ್ ಲಾಸ್ಟ್ ಅಂದ್ರೆ ನಾವೆಲ್ಲರೂ ಸಹ ತಪ್ಪಿ ಹೋಗಿದ್ದೇವೆ, ಕೆಟ್ಟು ಹೋಗಿರತಕ್ಕಂಥವರಾಗಿದ್ದೇವೆ. ಆ ಪಾಪ ಅಂತಕ್ಕಂಥ ಬಂಧನದಲ್ಲಿ ನಾವೆಲ್ಲರೂ ಸಿಕ್ಕಿ ಹಾಕಿಕೊಂಡು ತಪ್ಪಿ ಹೋಗಿರ್ತಕ್ಕಂಥವರಾಗಿದ್ದೇವೆ. 4,000 ವರ್ಷಗಳ ಕಾಲ ಈ ಲೋಕದಲ್ಲಿ ಪಾಪ ಅಂತಕ್ಕಂಥ ಬಂಧನದಲ್ಲಿ ದಾಸತ್ವದಲ್ಲಿ ಸೈತಾನ ಇರಿಸಿಕೊಂಡು ಪ್ರತಿಯೊಬ್ಬ ವ್ಯಕ್ತಿಗಳನ್ನ ಬಲಹೀನ ಮಾಡಿದನು ಪ್ರಿಯ ಕೇಳುಗರೆ. ಆದರೆ ಕ್ರಿಸ್ತನು ಈ ಲೋಕಕ್ಕೆ ಬಂದು ನಮ್ಮ ಪಾಪಗಳಿಗೋಸ್ಕರ ಕಲ್ವಾರಿ ಶಿಲುಬೆಯಲ್ಲಿ ಮರಣವನ್ನ ಹೊಂದಬೇಕಾಗಿತ್ತು. ತಪ್ಪಿ ಹೋಗಿರ್ತಕ್ಕಂತಹ ನಮ್ಮನ್ನ ರಕ್ಷಿಸಲು ಆತನು ಬರತಕ್ಕಂಥನಾಗಿದ್ದೇವೆ. ಹಾಗಾದರೆ ತಪ್ಪಿ ಹೋಗಿದ್ದೇವೆ ಅಂದ್ರೆ ಅರ್ಥ ಏನು? ರೋಮಾಪುರದವರಿಗೆ ಬರೆದ ಪತ್ರಿಕೆ 3:23 ವಚನ ತಿಳಿಸ್ತಕ್ಕಂಥದ್ದಾಗಿದೆ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನ ಕಳೆದುಕೊಂಡಿದ್ದಾರೆ. ಹಾಗಾದರೆ ಮನುಷ್ಯನು ಪಾಪ ಮಾಡಿದಾಗ ಏನೆಲ್ಲ ಕಳೆದುಕೊಳ್ತಕ್ಕಂಥನಾಗಿದ್ದಾನೆ, ಯಾವ ರೀತಿಯಲ್ಲಿ ಅವನು ತಪ್ಪಿ ಹೋದನು ಎಂಬುದಾಗಿ ನಾವು ನೋಡಬೇಕಾದ್ರೆ, ಮೊದಲನೇದಾಗಿ ಆತನು ದೇವರ ಮಹಿಮೆಯನ್ನ ಕಳೆದುಕೊಳ್ತಕ್ಕಂಥನಾಗಿದ್ದಾನೆ. ಅಂದರೆ ದೇವರ ಮಹಿಮೆಯನ್ನ ಅವನು ದೂರ ಹೋಗ್ತಕ್ಕಂಥನಾಗಿದ್ದಾನೆ. ದೇವರು ಆದಿಕಾಂಡ ಪುಸ್ತಕ 1:26 ವಚನವನ್ನು ಓದಬೇಕಾದ್ರೆ, ಹೇಗೆ ಮನುಷ್ಯನನ್ನ ಸೃಷ್ಟಿ ಮಾಡಿದನು ಅಂದ್ರೆ, ದೇವರು ತನ್ನ ಸ್ವಂತ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ತಕ್ಕಂತೆ ಸರಿಯಾಗಿ ಮನುಷ್ಯನನ್ನ ಉಂಟು ಮಾಡೋಣ ಎಂಬುದಾಗಿ ಹೇಳ್ತಕ್ಕಂಥನಾಗಿದ್ದಾನೆ. ಅಂದ್ರೆ ಸ್ವರೂಪ ಹೋಲಿಕೆ ಅಂತಕ್ಕಂಥದ್ದು ಏನನ್ನ ಸೂಚಿಸ್ತಕ್ಕಂಥದ್ದಾಗಿದೆ ಅಂದ್ರೆ, ಸ್ವರೂಪ ಅಂತಕ್ಕಂಥದ್ದು ಹೊರಗಿನ ನೋಟವನ್ನ ಸೂಚಿಸ್ತಕ್ಕಂಥದ್ದಾಗಿದೆ. ಹೋಲಿಕೆ ಅಂದರೆ ಅವನಲ್ಲಿರ್ತಕ್ಕಂತಹ ಗುಣವನ್ನ ಸೂಚಿಸ್ತಕ್ಕಂಥದ್ದಾಗಿದೆ. ಅಂದ್ರೆ ಆ ಗುಣ ಅಂತಕ್ಕಂಥದ್ದು ಸತ್ಯವೇದ ಯಾವ ರೀತಿಯಲ್ಲಿ ವರ್ಣಿಸ್ತಕ್ಕಂಥದ್ದಾಗಿದೆ ಅಂದ್ರೆ, ವಿಮೋಚನ ಕಾಂಡ 3:18-19 ತನಕ ನಾವು ಓದಬೇಕಾದ್ರೆ, ಅಲ್ಲಿ ಮೋಸೆಗೆ ದೇವರು ಕಾಣಿಸಿಕೊಂಡಂತಹ ಸಂದರ್ಭದಲ್ಲಿ ಮೋಸೆ ನನಗೆ ನಿನ್ನ ಮಹಿಮೆಯನ್ನು ತೋರಿಸಿ ಎಂಬುದಾಗಿ ಹೇಳ್ತಕ್ಕಂಥನಾಗಿದ್ದಾನೆ. ಅದಕ್ಕೆ ದೇವರು ಹೇಳ್ತಕ್ಕಂಥನಾಗಿದ್ದಾನೆ, ದಯೆಯು ಕನಿಕರೆಯು ಕೃಪವುಳ್ಳವನು ಎಂಬುದಾಗಿ ತನ್ನ ಗುಣವನ್ನ ಹೇಳ್ತಕ್ಕಂಥನಾಗಿದ್ದಾನೆ. ಅಂದ್ರೆ ಮಹಿಮೆ ಅಂತಕ್ಕಂಥದ್ದು ಸತ್ಯವೇದದಲ್ಲಿ ಆತನ ಗುಣವನ್ನ ಸೂಚಿಸ್ತಕ್ಕಂಥದ್ದಾಗಿದೆ. ಅದೇ ರೀತಿಯಾಗಿ ಸತ್ಯವೇದದಲ್ಲಿ ಮಹಿಮೆ ಅಂತಕ್ಕಂಥದ್ದು ಮತ್ತೊಂದನ್ನು ಸಹ ಸೂಚಿಸ್ತಕ್ಕಂಥದ್ದಾಗಿದೆ. ಅದೇನೆಂದರೆ ಆದಾಮ ಮತ್ತು ಹಾವುಳು ಪಾಪ ಮಾಡಿದಾಗ ಆದಿಕಾಂಡ ಪುಸ್ತಕ 3:7 ಅವರು ಬೆತ್ತಲಾಗಿ ಅಂಜೂರದ ಎಲೆಯನ್ನ ಹುಟ್ಟುಕೊಳ್ತಕ್ಕಂಥವರಾಗಿದ್ದಾರೆ. ಅವರು ಯಾಕೆ ಅಂಜೂರದ ಎಲೆಯನ್ನ ಕಟ್ಟುಕೊಳ್ತಕ್ಕಂಥವರಾಗಿದ್ದಾರೆ? ಇದಕ್ಕೂ ಮೊದಲೇ ಅವರು ಬೆತ್ತಲಾಗಿದ್ರು. ಆದರೆ ಅವರ ಬೆತ್ತಲತನ ಹೇಗೆ ಹರಿತುಕೊಳ್ಳದೆ ಹೋದರು ಅಂದರೆ, ಅವರ ಮಹಿಮೆಯ ವಸ್ತ್ರ ಅವರನ್ನ ಆವರಿಸಿಕೊಂಡಿತ್ತು. ಆದರೆ ಯಾವಾಗ ಅವರು ಪಾಪಕ್ಕೆ ಬೀಳ್ತಕ್ಕಂಥವರಾಗಿದ್ದಾರೋ ಆವಾಗ ಅವರ ಗುಣವೂ ಸಹ ಬದಲಾಗ್ತಕ್ಕಂಥದ್ದಾಗಿದೆ, ಮತ್ತು ಅವರ ಒಂದು ಶರೀರದಲ್ಲಿರ್ತಕ್ಕಂಥ ಮಹಿಮೆ ವಸ್ತ್ರವು ಸಹ ಅವರನ್ನ ಬಿಟ್ಟು ಹೋಗ್ತಕ್ಕಂಥದ್ದಾಗಿದೆ. ಅದಕ್ಕೋಸ್ಕರವೇ ರೋಮಾಪುರದವರಿಗೆ ಬರೆದ ಪತ್ರಿಕೆ 3:23 ವಚನದಲ್ಲಿ ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನ ಕಳೆದುಕೊಂಡಿದ್ದಾರೆ ಎಂಬುದಾಗಿ ತಿಳಿಸ್ತಕ್ಕಂಥನಾಗಿದ್ದಾನೆ. ಮಹಿಮೆಯನ್ನ ಕಳೆದುಕೊಳ್ತಕ್ಕಂಥನಾಗಿದ್ದಾನೆ. ಆ ಮಹಿಮೆಯನ್ನ ದೇವರು ನಾನು ಮತ್ತೆ ನಿಮ್ಗೆ ಕೊಡ್ತಕ್ಕಂಥನಾಗಿದ್ದೇನೆ ಎಂಬುದಾಗಿ ಹೇಳ್ತಕ್ಕಂಥನಾಗಿದ್ದಾನೆ. ಕಿರೀಟವನ್ನ ಕಳೆದುಕೊಳ್ತಕ್ಕಂಥನಾಗಿದ್ದಾನೆ, ದೊರೆತನವನ್ನ ಕಳೆದುಕೊಳ್ತಕ್ಕಂಥನಾಗಿದ್ದಾನೆ. ಹೀಗೆ ಸೈತಾನನ ವಂಚನೆಗೆ ಒಳಗಾಗಿ ಪಾಪದಿಂದ ದೇವರಿಂದ ದೂರ ಹೋದಂತಹ ಮನುಷ್ಯನನ್ನ ರಕ್ಷಿಸಲು ಬರ್ತಕ್ಕಂಥನಾಗಿದ್ದಾನೆ. ಹೌದು ಪ್ರಿಯ ಕೇಳುಗರೆ, ಅದನ್ನೆಲ್ಲ ನಾನು ನಿಮಗೆ ಮತ್ತೆ ಆ ಮಹಿಮೆಯನ್ನು ಕೊಡಬೇಕು, ಆ ಕಿರೀಟವನ್ನು ಕೊಡಬೇಕು, ಆ ಒಂದು ದೊರೆತನವನ್ನು ನಾನು ನಿಮಗೆ ಕೊಡಬೇಕು, ಆ ನಿತ್ಯ ಜೀವವನ್ನು ಕೊಡಬೇಕು ಅನ್ನೋದಕ್ಕೋಸ್ಕರ ಆ ಒಂದು ಕಾಲ ಪರಿಪೂರ್ಣ ಆದಾಗ ಯೇಸು ಸ್ವಾಮಿ ಈ ಲೋಕಕ್ಕೆ ಮನುಷ್ಯನಾಗಿ ಆ ಬೆತ್ಲಿಯೇಮಿನಲ್ಲಿ ಹುಡ್ತಕ್ಕಂಥನಾಗಿದ್ದಾನೆ. ಹೀಗೆ ಯೋಚಿಸೋಣ ಪ್ರಿಯ ಕೇಳುಗರೆ, ನಾವು ಯಾಕೆ ಕ್ರಿಸ್ತನನ್ನ ಅಂಗೀಕರಿಸಿಕೊಳ್ಳಬೇಕು, ಯಾಕೆ ಕ್ರಿಸ್ತನ ಬಳಿಗೆ ನಾವು ಬರಬೇಕು ಅಂದರೆ ನಾವೆಲ್ಲರೂ ತಪ್ಪಿ ಹೋಗಿ ಆತನ ಮಹಿಮೆಯನ್ನು ಕಳೆದುಕೊಂಡಿದ್ದೇವೆ, ಆತನ ಒಂದು ಕೊಟ್ಟಂತಹ ರಾಜ್ಯವನ್ನು ಕಳೆದುಕೊಂಡಿರ್ತಕ್ಕಂಥವರಾಗಿದ್ದೇವೆ, ನಿತ್ಯ ಜೀವವನ್ನ ದೊರೆತನವನ್ನು ಕಳೆದುಕೊಂಡಿದ್ದೇವೆ. ಆತನು ಹುಡುಕ್ತಕ್ಕಂಥನಾಗಿದ್ದಾನೆ, ನನ್ನ ಮಗಳೇ ನನ್ನ ಮಗನೇ ಬಾ, ನಾ ನಿನಗೋಸ್ಕರ ಈ ಲೋಕಕ್ಕೆ ಮನುಷ್ಯನಾಗಿ ಬಂದು ಮರಣವನ್ನು ಹೊಂದಿದ್ದೇನೆ, ಬಾ ನಿನಗೆ ಅದನ್ನೆಲ್ಲ ಕೊಡ್ತಕ್ಕಂಥನಾಗಿದ್ದೇನೆ ಎಂಬುದಾಗಿ ಹೇಳ್ತಕ್ಕಂಥನಾಗಿದ್ದಾನೆ. ಹೇಗೆ ಕಾಲ ಪರಿಪೂರ್ಣ ಆದಾಗ ಮೊದಲನೇ ಸಾರಿ ಯೇಸು ಸ್ವಾಮಿ ನಮ್ಮನ್ನು ರಕ್ಷಿಸಲು ಈ ಲೋಕಕ್ಕೆ ಬಂದನೋ ಅದೇ ರೀತಿಯಾಗಿ ಕಾಲ ಪರಿಪೂರ್ಣವಾದಾಗ ಎರಡನೇ ಸಾರಿ ಆತನು ನಮ್ಮನ್ನ ಪರಲೋಕ ರಾಜ್ಯಕ್ಕೆ ಕರೆದುಕೊಂಡು ಹೋಗಿ ನಿತ್ಯ ಜೀವವನ್ನು ಕೊಡಲು ಬರ್ತಕ್ಕಂಥನಾಗಿದ್ದಾನೆ. ಆ ನಿತ್ಯ ಜೀವವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಹೋರಾಡೋಣ, ಆತನನ್ನ ಅಂಗೀಕರಿಸಿಕೊಳ್ಳೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕವನ್ನ ಭೂಲೋಕವನ್ನ ಅದರಲ್ಲಿರ್ತಕ್ಕಂಥ ಸಮಸ್ತವನ್ನ ಸೃಷ್ಟಿ ಮಾಡಿರ್ತಕ್ಕಂಥ ಪರಲೋಕದ ತಂದೆಯಾದ ದೇವರೇ, ಹೌದು ಸ್ವಾಮಿ, 2000 ವರ್ಷಗಳ ಹಿಂದೆ ಈ ಲೋಕಕ್ಕೆ ಮನುಷ್ಯನಾಗಿ ನೀನು ಕಾಲ ಪರಿಪೂರ್ಣ ಆದಾಗ ಈ ಲೋಕಕ್ಕೆ ಬಂದೆ ಸ್ವಾಮಿ. ಅದೇ ರೀತಿಯಾಗಿ ಎರಡನೇ ಸಾರಿಯೂ ಸಹ ಈ ಲೋಕಕ್ಕೆ ನಮ್ಮನ್ನ ರಕ್ಷಿಸಿ ಪರಲೋಕಕ್ಕೆ ಕರೆದುಕೊಂಡು ಹೋಗಲು ಬರ್ತಕ್ಕಂಥ ದೇವರು ನೀನಾಗಿದ್ದೆ ಸ್ವಾಮಿ. ಅಪ್ಪ, ನೀನು ತಪ್ಪಿಯೋದಂತಹ ನಮ್ಮನ್ನ ಹುಡುಕುವಂತಹ ದೇವರಾಗಿದ್ದೀಯಾ. ನಾವು ಎಲ್ಲಿ ತಪ್ಪಿ ಹೋಗಿದ್ದೇವೋ, ಎಲ್ಲಿ ಬಿದ್ದು ಹೋಗಿದ್ದೇವೋ ನಮಗೆ ಗೊತ್ತಿಲ್ಲ. ನಮ್ಮನ್ನು ಹುಡುಕುವಂತ ದೇವರು ನೀನಾಗಿರುವಾಗ ಸ್ವಾಮಿ, ನೀನು ನಮ್ಮನ್ನ ಕರೆಯುವಂತ ದೇವರಾಗಿರುವಾಗ ಈ ದಿನದಲ್ಲಿ ಸ್ವಾಮಿ, ಯಾರೆಲ್ಲ ನಿನ್ನ ಹುಡುಕ್ತಕ್ಕಂಥವರಾಗಿದ್ದಾರೋ, ಯಾರೆಲ್ಲ ನಿನ್ನ ಅಂಗೀಕರಿಸಿಕೊಳ್ಳಬೇಕೆಂಬುದಾಗಿ ಹಂಬಲಿಸ್ತಕ್ಕಂಥವರಾಗಿದ್ದಾರೋ, ಅವ್ರ ಹೃದಯದಲ್ಲಿ ನೀನು ಮಾತನಾಡು ಸ್ವಾಮಿ. ಆ ನಿಟ್ಟಿನಲ್ಲಿ ತಪ್ಪಿ ಹೋದಂತ ಮಕ್ಕಳು ನಿನ್ನ ಬಳಿಗೆ ಬರುವಾಗ ಅವರನ್ನು ರಕ್ಷಿಸಿ ನಿನ್ನ ಪರಲೋಕ ರಾಜ್ಯಕ್ಕೆ ನಡೆಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡುವವರಾಗಿದ್ದೇವೆ ನಮ್ಮ ತಂದೆಯೇ, ಆಮೆನ್.
ಇಂದಿನ ಸಂದೇಶ ನಿಮಗೆ ಆಶೀರ್ವಾದದಾಯಕವಾಗಿತ್ತೆಂದು ನಾನು ನಂಬುತ್ತೇನೆ.
ಈ ಸಂದೇಶದೊಂದಿಗೆ ಈ ದಿನದ ಕಾರ್ಯಕ್ರಮದ ಮುಕ್ತಾಯದ ಹಂತಕ್ಕೆ ನಾವು ಬಂದಿದ್ದೇವೆ.
ದೇವರ ವಾಕ್ಯದ ಕುರಿತು ಇನ್ನಷ್ಟು ತಿಳಿದುಕೊಳ್ಳಲು ನೀವು ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ
ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಅಂಚೆ ಪೆಟ್ಟಿಗೆ 1446, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನೀವು ನಮ್ಮನ್ನು ಇಮೇಲ್ ಮೂಲಕ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ adventistmediacenter@gmail.com. ನೀವು ನಮ್ಮ ಕಾರ್ಯಕ್ರಮಗಳನ್ನು adventistmediacenter.org ಪ್ರೋಗ್ರಾಮ್ ವೆಬ್ಸೈಟ್ನಲ್ಲಾಗಲಿ ಅಥವಾ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಎನ್ನುವ ಮೊಬೈಲ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ಕೇಳುವಂತೆ ನಾವು ನಿಮ್ಮನ್ನು ಆಹ್ವಾನಿಸುವವರಾಗಿದ್ದೇವೆ.
ನಾನು ನಿಮ್ಮ ಸಹೋದರಿ ವಿಜಯವಾಣಿ
ಮತ್ತು ನಾನು ನಿಮ್ಮ ಬೋಧಕ ಪ್ರಸನ್ನ ಕುಮಾರ್
ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವವರಾಗಿದ್ದೇವೆ.
ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಮತ್ತೆ ನಮ್ಮೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿಯೂ ಸೇರಿಕೊಳ್ಳಿರಿ.
ನಮ್ಮ ಮುಂದಿನ ರೇಡಿಯೋ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.
ದೇವರು ನಿಮ್ಮನ್ನು ಆಶೀರ್ವದಿಸಲಿ.
ನನ್ನನ್ನು ಪರೀಕ್ಷಿಸಿ ಸಂಪೂರ್ಣ ತಿಳ್ಕೊಂಡಿದ್ದೀ, ನನ್ನ ಆಲೋಚನೆ ಎಲ್ಲ ಬಲ್ಲವನಾಗಿರುತ್ತೀ. ನನ್ನನ್ನು ಪರೀಕ್ಷಿಸಿ ಸಂಪೂರ್ಣ ತಿಳ್ಕೊಂಡಿದ್ದೀ, ನನ್ನ ಆಲೋಚನೆ ಎಲ್ಲ ಬಲ್ಲವನಾಗಿರುತ್ತೀ, 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 ಬಲ್ಲವನಾಗಿರುತ್ತೀ.